ನಂಬಿಕೆ ಮತ್ತು ಸ್ತೋತ್ರ.
Think about a key that God has given us in His word through which we can break through many prison doors. It's the key of praising God.
ದೇವರು ತನ್ನ ವಾಕ್ಯದಲ್ಲಿ ನಮಗೆ ಕೊಟ್ಟಿರುವಂತ ಕೀಲಿ ಕೈಯನ್ನ ಇವತ್ತು ನೋಡಿಕೊಳ್ಳೋಣ. ಆ ಕೀಲಿ ಕೈ ಮುಖಾಂತರ ನಾವು ಅನೇಕ ಸೆರೆಮನೆಯ ದ್ವಾರಗಳನ್ನ ತೆರೆಯಬಹುದು. ಆ ಕೀಲಿ ಕೈ ಯಾವುದಪ್ಪ ಅಂತಂದ್ರೆ ದೇವರಿಗೆ ಸ್ತೋತ್ರ ಹೇಳುವಂತದ್ದು.
Today we want to look at a very important part of the Christian life which is often misunderstood and in most cases not understood at all.
ಇವತ್ತು ನಾವು ಕ್ರೈಸ್ತ ಜೀವಿತದ ಬಹುಮುಖ್ಯ ಅಂಶವನ್ನ ನೋಡಿಕೊಳ್ಳೋಣ. ಆ ಒಂದು ಅಂಶವು ಇಂದು ಕ್ರೈಸ್ತತ್ವದಲ್ಲಿ ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ ಮತ್ತು ಹಲವು ಪ್ರಕರಣಗಳಲ್ಲಿ ಅನೇಕರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ.
Now I want to begin with reading a verse in Psalm 106 and verse 12.
ನಾನು ಇವತ್ತು ಕೀರ್ತನೆಗಳು 106ನೇ ಅಧ್ಯಾಯ ವಚನ 12ರಿಂದ ಪ್ರಾರಂಭಿಸುತ್ತೇನೆ.
Here it says concerning the Israelites who saw the Egyptians drowned in the Red Sea.
ಇಲ್ಲಿ ಇಸ್ರಾಯೇಲರ ಬಗ್ಗೆ ಹೇಳಲ್ಪಟ್ಟಿದೆ. ಐಗುಪ್ತರು ಕೆಂಪು ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗುವುದನ್ನ ಇಸ್ರಾಯೇಲರು ನೋಡಿದರು ಎಂಬುದಾಗಿ.
Then they believed God's words and they sang his praise.
ಅದನ್ನ ನೋಡಿದ ನಂತರ ಇಸ್ರಾಯೇಲರು ದೇವರ ವಾಕ್ಯದಲ್ಲಿ ನಂಬಿಕೆಯನ್ನ ಇಟ್ಟರು ಮತ್ತು ಸ್ತೋತ್ರ ಗೀತೆಗಳನ್ನ ಹಾಡಿದರು ಎಂಬುದಾಗಿ ಹೇಳಲ್ಪಟ್ಟಿದೆ.
Notice there the connection between faith and praising God.
ಈ ವಚನದಲ್ಲಿ ನಂಬಿಕೆಗೂ ಮತ್ತು ಸ್ತೋತ್ರಕ್ಕೂ ಹತ್ತಿರವಾದ ಸಂಪರ್ಕವಿದೆ ಎಂಬುದನ್ನ ಗುರುತಿಸಿ.
We could say that when a man has faith, he will praise God.
ನಾವು ಈ ರೀತಿಯಾಗಿ ಹೇಳಬಹುದು, ನಂಬಿಕೆಯುಳ್ಳಂತ ಮನುಷ್ಯನು ದೇವರಿಗೆ ಸ್ತೋತ್ರ ಮಾಡುತ್ತಾನೆ ಎಂಬುದಾಗಿ.
But when a man has unbelief, when he does not believe God's word or God's promise, then he will grumble and complain and murmur and criticize and find fault and be dissatisfied and discouraged and depressed.
ಆದರೆ ಮನುಷ್ಯನು ಅಪನಂಬಿಕೆಯಲ್ಲಿ ಇರುವಾಗ ಆ ವ್ಯಕ್ತಿಯು ದೇವರ ವಾಕ್ಯದಲ್ಲಿ ಮತ್ತು ದೇವರ ವಾಗ್ದಾನದಲ್ಲಿ ನಂಬಿಕೆಯನ್ನು ಇಡದೆ ಇರುವಾಗ ಆತನು ಗೊಣಗುಟ್ಟುತ್ತಾನೆ, ದೂರುತ್ತಾನೆ, ಲೊಚಗುಟ್ಟುತ್ತಾನೆ, ಟೀಕೆ ಮಾಡುತ್ತಾನೆ, ಮತ್ತೊಬ್ಬರಿಂದ ತಪ್ಪನ್ನ ಕಂಡುಹಿಡಿಯುತ್ತಾನೆ, ಅತೃಪ್ತನಾಗಿರುತ್ತಾನೆ, ನಿರುತ್ಸಾಹಿಯಾಗಿರುತ್ತಾನೆ ಮತ್ತು ನಿರಾಶಾವಾದಿಯಾಗಿರುತ್ತಾನೆ.
So if these things that I just mentioned are found in your life, it would indicate that even if you think you believe in God and in Jesus Christ, you don't really believe. Because if you believe his words,
ನಾನು ಹೇಳಿದಂತ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಕಂಡು ಬರುವುದಾದರೆ ನೀವು ಯೇಸು ಕ್ರಿಸ್ತನಲ್ಲಿ ಮತ್ತು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂದು ಯೋಚಿಸಿದರೂ ಸಹ ನೀವು ನಿಜವಾಗಿಯೂ ನಂಬಿಕೆಯನ್ನ ಇಟ್ಟಿರುವುದಿಲ್ಲ. ಯಾಕೆಂದರೆ ನೀವು ಆತನ ವಾಕ್ಯಗಳನ್ನ ನಂಬುವಾಗ
ಯು ವಿಲ್ ಸಿಂಗ್ ಹಿಸ್ ಪ್ರೈಸ್,
ಆತನಿಗೆ ಸ್ತೋತ್ರ ಗೀತೆಗಳನ್ನ ಹಾಡುತ್ತೀರ.
ಯು ವಿಲ್ ನೆವರ್ ಹ್ಯಾವ್ ಅ ಕಂಪ್ಲೇಂಟ್ ಇನ್ ಯುವರ್ ಲೈಫ್ ಕನ್ಸರ್ನಿಂಗ್ ಎನಿಥಿಂಗ್ ಇಫ್ ಯು ಬಿಲೀವ್ ಇನ್ ಗಾಡ್ ಅಂಡ್ ಹಿಸ್ ಪ್ರಾಮಿಸಸ್.
ನೀವು ನಿಜವಾಗಿಯೂ ದೇವರಲ್ಲಿ ಮತ್ತು ಆತನ ವಾಗ್ದಾನಗಳಲ್ಲಿ ನಂಬಿಕೆಯನ್ನ ಇಟ್ಟಿರುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವುದೇ ವಿಷಯವಾಗಿ ದೂರುವಿಕೆ ಇರುವುದಿಲ್ಲ.
Now the Israelites mentioned here in Psalm 106, they could praise God only after God had destroyed their enemies, those Egyptians, before their eyes.
ಕೀರ್ತನೆಗಳು 106ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಮೂದಿಸಲ್ಪಟ್ಟಿದೆ, ದೇವರು ಇಸ್ರಾಯೇಲರ ಶತ್ರುಗಳಾದ ಐಗುಪ್ತರನ್ನು ಅವರ ಕಣ್ಣೆದುರಿಗೆ ನಾಶ ಮಾಡುವುದನ್ನು ಇಸ್ರಾಯೇಲರು ನೋಡಿದ ನಂತರವೇ ಅವರು ದೇವರಿಗೆ ಸ್ತೋತ್ರ ಮಾಡಿದರು ಎಂಬುದಾಗಿ.
Today we live by faith. The Old Testament people, like the Israelites, they live by sight.
ಇವತ್ತು ನಾವು ನಂಬಿಕೆಯಿಂದ ಜೀವಿಸುವವರಾಗಿದ್ದೇವೆ, ಆದರೆ ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಇಸ್ರಾಯೇಲರು ನೋಟದಿಂದ ಬದುಕುವವರಾಗಿದ್ದರು.
To live by sight means that they would see something happen before them, a miracle that God did for them, and only then could they believe.
ನೋಟದಿಂದ ಬದುಕುವಂತದ್ದು ಅಂತ ಅಂದರೆ ದೇವರು ಅವರ ಕಣ್ಣೆದುರಿಗೆ ಏನೋ ಒಂದು ಅದ್ಭುತ ಕಾರ್ಯಗಳನ್ನ ಮಾಡುತ್ತಾನೆ, ಅದನ್ನ ನೋಡಿದಂತ ಜನರು ದೇವರಲ್ಲಿ ನಂಬಿಕೆಯನ್ನ ಇಡ್ತಾರೆ.
It says here in this verse we read, after all their adversaries were drowned in the Red Sea, verse 11, then when not one of them was left, then they believed God's words.
11ನೇ ವಚನದಲ್ಲಿ ಹೇಳೋ ಪ್ರಕಾರ ಎಲ್ಲಾ ಶತ್ರುಗಳು ಅಂದರೆ ಐಗುಪ್ತರು ಕೆಂಪು ಸಮುದ್ರದಲ್ಲಿ ಮುಳುಗಿ ಸತ್ತ ನಂತರ ಯಾರೂ ಕೂಡ ಅವರ ಕಣ್ಣೆದುರಿಗೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇಸ್ರಾಯೇಲರು ದೇವರ ವಾಕ್ಯವನ್ನ ನಂಬಿದರು.
That's living by sight. That is, after all your problems are solved, after the storm has been stilled, after the enemies have been drowned and the last one of them has been killed, then we praise God.
ಅದು ನೋಟದಿಂದ ಜೀವಿಸುವಂತದ್ದಾಗಿದೆ. ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿದ ನಂತರ, ಬಿರುಗಾಳಿಯು ನಿಮ್ಮ ಜೀವಿತದಲ್ಲಿ ನಿಂತ ನಂತರ, ಶತ್ರುಗಳು ಎಲ್ಲರೂ ಸತ್ತ ನಂತರ ನಾವು ದೇವರಿಗೆ ಸ್ತೋತ್ರ ಮಾಡುವಂತದ್ದು.
That's to live by sight. And that's all they could do in the Old Testament.
ಅದು ನೋಟದಿಂದ ಬದುಕುವಂತದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಜನರು ಅಷ್ಟನ್ನು ಮಾತ್ರ ಮಾಡುತ್ತಿದ್ದರು.
Anybody can do that. Even an unconverted heathen person would be thankful when all his problems are solved.
ಯಾರು ಕೂಡ ಅದನ್ನ ಮಾಡಬಹುದು. ಪರಿವರ್ತನೆ ಹೊಂದದೇ ಇರುವಂತ ಒಬ್ಬ ಅನ್ಯ ಜನನೂ ಸಹ ದೇವರಿಗೆ ಕೃತಜ್ಞತನಾಗಿರುತ್ತಾನೆ ತನ್ನ ಸಮಸ್ಯೆಗಳೆಲ್ಲ ಬಗೆಹರಿದ ನಂತರ.
ಬಟ್ ಇನ್ ದ ನ್ಯೂ ಕವೆನೆಂಟ್, ನೌ ದಟ್ ಜೀಸಸ್ ಹಸ್ ಕಮ್, we don't walk by sight, we walk by faith.
ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಬಂದ ನಂತರ ನಾವು ನೋಟದಿಂದ ನಡೆಯುವವರಾಗಿರಬಾರದು, ನಂಬಿಕೆಯಿಂದ ನಡೆಯುವವರಾಗಿರಬೇಕು.
We can believe the word of God even before we see the enemies drowned in the sea. We can praise God while our enemies are still in front of us.
ನಾವು ದೇವರ ವಾಕ್ಯದಲ್ಲಿ ನಂಬಿಕೆಯನ್ನ ಇಡುವವರಾಗಿರಬೇಕು. ಸಮುದ್ರದಲ್ಲಿ ಶತ್ರುಗಳು ಮುಳುಗುವುದಕ್ಕಿಂತ ಮುಂಚೆ ಹಾಗೂ ಶತ್ರುಗಳು ಇನ್ನು ನಮ್ಮ ಕಣ್ಣೆದುರಿಗೆ ಇರುವಾಗ.
Like David said, you have set a table before me in the presence of my enemies.
ದಾವಿದನು ಈ ರೀತಿಯಾಗಿ ಹೇಳ್ತಾನೆ, ನನ್ನ ಶತ್ರುಗಳ ಸಮ್ಮುಖದಲ್ಲಿ ನೀನು ಮೇಜನ್ನು ಸಿದ್ಧಪಡಿಸಿದ್ದಿ ಎಂಬುದಾಗಿ.
That means my problems may not be solved, but I have faith in God and I can praise him.
ಅದರ ಅರ್ಥ ನನ್ನ ಸಮಸ್ಯೆಗಳು ಇನ್ನೂ ಬಗೆಹರಿದೇ ಇರಬಹುದು, ನಾನು ದೇವರಲ್ಲಿ ನಂಬಿಕೆ ನೀಡುತ್ತೇನೆ ಮತ್ತು ದೇವರಿಗೆ ಸ್ತೋತ್ರವನ್ನು ಹೇಳುತ್ತೇನೆ ಎಂಬುದಾಗಿ.
And as I praise him, I find that the problems do get solved.
ನಾನು ಸ್ತೋತ್ರವನ್ನ ಸಲ್ಲಿಸುವಾಗ ಸಮಸ್ಯೆಗಳು ಬಗೆಹರಿಯುವುದನ್ನು ನನ್ನ ಜೀವಿತದಲ್ಲಿ ಕಂಡುಕೊಳ್ಳುತ್ತೇನೆ.
But they will never get solved if we are always murmuring and complaining.
ನಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ ನಾವು ಇನ್ನ ದೂರನ ಹೇಳ್ಕೊಂತ ಕೂತ್ಕೊಂಡಿದ್ರೆ ಹಾಗೂ ಗುಣಗುಟ್ಟುತ್ತಾ ಇದ್ರೆ.
Do you know, dear friend, that the more you murmur and complain, you're really adding to your problem. It's not going to get solved at all.
ನಿಮಗೆ ಗೊತ್ತಾ ನನ್ನ ಪ್ರಿಯ ಸ್ನೇಹಿತರೆ, ನೀವು ಸಮಸ್ಯೆಗಳನ್ನು ಎದುರಿಸುವಾಗ ಗುಣಗುಟ್ಟುತ್ತಾ ಮತ್ತು ದೂರುತ್ತಾ ಇದ್ದರೆ ನಿಮ್ಮ ಸಮಸ್ಯೆಗಳಿಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಸೇರಿಸ್ತಾ ಹೋಗ್ತಾ ಇರ್ತೀರಿ.
Maybe somebody harmed you. The more you get bitter against that person, what are you doing to yourself? You're just destroying yourself.
ಯಾರೋ ನಿಮಗೆ ನೋವನ್ನ ಮಾಡಿರಬಹುದು, ಆ ವ್ಯಕ್ತಿಯ ವಿರುದ್ಧವಾಗಿ ನೀವು ಹಗೆತನವನ್ನ ಮತ್ತು ದ್ವೇಷವನ್ನ ಸಾಧಿಸ್ತಾ ಇದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ರೆ, ಹಾಗಾದ್ರೆ ನೀವು ನಿಮ್ಮನ್ನ ನೀವು ನಾಶ ಮಾಡ್ಕೊಳ್ತಾ ಇದ್ರ ಅಷ್ಟೇ.
And the more you keep that bitterness in your heart, it will destroy you more and more. It will destroy your body, destroy your soul, destroy your spirit.
ನಿಮ್ಮ ಹೃದಯದಲ್ಲಿ ಆ ವ್ಯಕ್ತಿಯ ವಿರುದ್ಧವಾಗಿ ಹಗೆತನವನ್ನ ದ್ವೇಷವನ್ನ ಇಟ್ಕೊಂಡ್ರೆ ನಿಮ್ಮ ದೇಹವನ್ನ, ನಿಮ್ಮ ಪ್ರಾಣವನ್ನ ಮತ್ತು ನಿಮ್ಮ ಆತ್ಮವನ್ನ ನಾಶ ಮಾಡ್ಕೊಳ್ತಾ ಇರ್ತೀರ.
Destroy your relationship with God. You won't be able to enjoy life at all, and you get ulcers in your stomach and all types of things.
ದೇವರೊಟ್ಟಿಗಿನ ಸಂಬಂಧವನ್ನ ನೀವು ಹಾಳು ಮಾಡ್ಕೊಳ್ತೀರಿ ಹಾಗೂ ನೀವು ಸಂತೋಷದ ಜೀವಿತವನ್ನ ಕಳೀಲಿಕ್ಕೆ ಆಗೋದಿಲ್ಲ ಹಾಗೂ ಹೊಟ್ಟೆಯಲ್ಲಿ ಇನ್ನೇನೋ ಯಾವುದೇ ರೀತಿಯ ಕಾಯಿಲೆಯನ್ನು ಇಟ್ಕೊಂಡು ಬದುಕ್ತೀರಿ, ಇನ್ನು ಹಲವು ಸಂಗತಿಗಳನ್ನು ಎದುರಿಸ್ತೀರಿ.
You see, when God gives us laws, they are for our good.
ದೇವರು ಏನೇ ನಿಯಮಗಳು ಕೊಟ್ಟರೂ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ ಕೊಟ್ಟಿರುವಂತವುಗಳಾಗಿವೆ.
They are for the good of our body, good of our soul, good of our spirit.
ಆ ನಿಯಮಗಳು ನಮ್ಮ ದೇಹ, ಆತ್ಮ ಮತ್ತು ಪ್ರಾಣಕ್ಕೆ ಒಳ್ಳೆಯವುಗಳಾಗಿರುವಂತವುಗಳು.
There is a very close connection between faith and praising God.
ನಂಬಿಕೆ ಮತ್ತು ದೇವರಿಗೆ ಸ್ತೋತ್ರ ಮಾಡುವಂತದ್ದಕ್ಕೆ ಹತ್ತಿರ ಸಂಬಂಧವಿದೆ.
We see that also in the New Testament, in Hebrews chapter 2.
ಹಿಬ್ರಿಯ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡುವವರಾಗ್ತೇವೆ.
Where we read some amazing words mentioned about what Jesus himself does in the midst of the church.
ಸಭೆಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಏನು ಮಾಡಿದನು ಎಂಬುವಂತಹ ಅದ್ಭುತ ಸಂದೇಶವನ್ನ ನಾವು ಅಲ್ಲಿ ನೋಡುವವರಾಗ್ತೇವೆ.
In Hebrews chapter 2 and verse 12 and 13, it says, Jesus, this is quoting Jesus.
ಹಿಬ್ರಿಯ ಪತ್ರಿಕೆ ಎರಡನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಯೇಸುವಿನ ಬಗ್ಗೆ ಉಲ್ಲೇಖಿತಗೊಂಡಿದೆ.
I will proclaim your name, that is the Father's name, to my brethren.
ನನ್ನ ಸಹೋದರರಿಗೆ ತಂದೆಯನ್ನ ಸಾರುವವನಾಗ್ತೇನೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
You see, the previous verse indicates very clearly this is Jesus speaking.
ಹಿಂದಿನ ವಚನವು ಸ್ಪಷ್ಟವಾಗಿ ಹೇಳಿರೋದೇನೆಂದ್ರೆ ಅಲ್ಲಿ ಯೇಸು ಹೇಳಿದರು ಎಂಬುದಾಗಿ.
I will proclaim the Father's name to my brothers, that is to you and me.
ನನ್ನ ಸಹೋದರರಿಗೆ ತಂದೆಯ ನಾಮವನ್ನ ಸಾರುತ್ತೇನೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಸಹೋದರರು ಅಂದ್ರೆ ನಾನು ಮತ್ತು ನೀವುಗಳು.
And in the midst of the church, I will sing thy praise. And again, I will put my trust in him.
ಸಭೆಯ ಮಧ್ಯದೊಳಗಿಂದ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ ಮತ್ತು ಆತನ ಹೆಸರಿನಲ್ಲಿ ಭರವಸೆವನ್ನ ಇಡುತ್ತೇನೆ.
Notice there again the connection between praise in verse 12 and trust in verse 13.
ನೋಡ್ರಿ ಮತ್ತೊಮ್ಮೆ ಗುರುತಿಸಿ, ಅಲ್ಲಿ 12ನೇ ವಚನದಲ್ಲಿ ಸ್ತೋತ್ರದ ಬಗ್ಗೆ ಮಾತಾಡಲ್ಪಟ್ಟಿದೆ, 13ನೇ ವಚನದಲ್ಲಿ ಕರ್ತನಲ್ಲಿ ಭರವಸೆ ಇಡುವುದರ ಬಗ್ಗೆ ಮಾತನಾಡಲ್ಪಟ್ಟಿದೆ.
ಬಿಕಾಸ್ ವಿ ಪುಟ್ ಅವರ್ ಟ್ರಸ್ಟ್ ಇನ್ ಹಿಮ್, ವಿ ಸಿಂಗ್ ಹಿಸ್ ಪ್ರೇಸ್, ಎಕ್ಸಾಕ್ಟ್ಲಿ ವಾಟ್ ವಿ ರೆಡ್ ಇನ್ ಸಾಮ್ 106.
ನಾವು ಕರ್ತನಲ್ಲಿ ಭರವಸೆ ಇಟ್ಟಿರೋದ್ರಿಂದ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಸ್ತೋತ್ರ ಗೀತೆಗಳನ್ನು ಹಾಡುವವರಾಗ್ತೇವೆ. ಅದನ್ನೇ ಕೀರ್ತನೆಗಳು 106ನೇ ಅಧ್ಯಾಯದಲ್ಲಿ ಹೇಳಿರುವಂತದ್ದು.
ಅಂಡ್ ಹಿಯರ್ ವಿ ಆರ್ ಟೋಲ್ಡ್ ಇನ್ ವರ್ಸ್ 11 ಅಂಡ್ 12 ದಟ್ ವಿ ಆರ್ ದ ಯಂಗರ್ ಬ್ರದರ್ಸ್ ಆಫ್ ಜೀಸಸ್ ಅಂಡ್ ಹೀ ಇಸ್ ಅವರ್ ಎಲ್ಡರ್ ಬ್ರದರ್ ಹೂ ಇಸ್ ಪ್ರೇಸಿಂಗ್ ದ ಫಾದರ್ ಇನ್ ದ ಮಿಡ್ಸ್ಟ್ ಆಫ್ ದ ಚರ್ಚ್ ಅಂಡ್ ವಿ ಆರ್ ಕಾಲ್ಡ್ ಟು ಫಾಲೋ ಹಿಮ್ ಅಂಡ್ ಹಿಸ್ ಎಕ್ಸಾಂಪಲ್ ಅಂಡ್ ಜಾಯಿನ್ ವಿತ್ ಹಿಮ್ ಇನ್ ಎಕ್ಸಾಲ್ಟಿಂಗ್ ಅವರ್ ಹೆವನ್ಲಿ ಫಾದರ್.
ನಾವು ಇಲ್ಲಿ ಸಹೋದರರಾಗಿದ್ದೇವೆ, ಅಂದರೆ ಕ್ರಿಸ್ತನಿಗೆ ಕಿರಿಯ ಸಹೋದರರಾಗಿದ್ದೇವೆ. ಯೇಸು ಕ್ರಿಸ್ತನು ನಮ್ಮ ಹಿರಿಯ ಸಹೋದರನಾಗಿದ್ದಾನೆ. ಯೇಸು ಸಭೆಯ ಮಧ್ಯದೊಳಗಿಂದ ತಂದೆಯ ನಾಮವನ್ನ ಸ್ತೋತ್ರ ಮಾಡಿದರು. ನಾವು ಆತನನ್ನ ಮತ್ತು ಆತನ ಮಾದರಿಯನ್ನ ಹಿಂಬಾಲಿಸಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ ಮತ್ತು ಯೇಸುವಿನೊಟ್ಟಿಗೆ ಸೇರಿಕೊಂಡು ಪರಲೋಕದ ತಂದೆಯನ್ನ ನಾವು ಮೇಲಕ್ಕೆತ್ತಬೇಕು.
ಗಾಡ್ ಇಸ್ ಅ ವೆರಿ ಗ್ರೇಟ್ ಕಿಂಗ್.
ದೇವರು ರಾಜಾದಿ ರಾಜನೂ ಆಗಿದ್ದಾನೆ.
ಈಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಆಲ್, ಕಿಂಗ್ ಆಫ್ ದಿ ಯೂನಿವರ್ಸ್, ಅಂಡ್ ಹಿ ಡಸ್ ನಾಟ್ ಸಿಟ್ ಆನ್ ಎನಿ ಚೀಪ್ ಥ್ರೋನ್ ಆಫ್ ಸಿಲ್ವರ್ ಆರ್ ಗೋಲ್ಡ್.
ಆತನು ರಾಜರುಗಳಿಗೆ ರಾಜನೂ ಆಗಿದ್ದಾನೆ, ಇಡೀ ಸೃಷ್ಟಿಗೆ ರಾಜನಾಗಿದ್ದಾನೆ. ಹಾಗಾಗಿ ಆತನು ಅಗ್ಗವಾದಂತಹ ಬೆಳ್ಳಿ ಅಥವಾ ಬಂಗಾರದ ಸಿಂಹಾಸನದ ಮೇಲೆ ಕೂತುಕೊಳ್ಳೋದಿಲ್ಲ.
ಸಚ್ ಥ್ರೋನ್ಸ್ ವುಡ್ ಬಿ ಟೂ ಚೀಪ್ ಫಾರ್ ಹಿಮ್. ಬಟ್ ವಿ ರೀಡ್ ಇನ್ ಸಾಮ್ 22 ದ ಥ್ರೋನ್ ಆನ್ ವಿಚ್ ಗಾಡ್ ಸಿಟ್ಸ್, ಅಂಡ್ ದಟ್ಸ್ ಗುಡ್ ಫಾರ್ ಅಸ್ ಟು ನೋ ದಟ್ ಸಾಮ್ 22 ಅಂಡ್ ವರ್ಸ್ 3 ಇಟ್ ಸೇಸ್, ದೌ ಆರ್ಟ್ ಹೋಲಿ ಓ ಮೈ ಗಾಡ್, who art thou who art enthroned upon the praises of Israel.
ಇಂತಹ ಸಿಂಹಾಸನಗಳು ಆತನಿಗೆ ತುಂಬಾ ಅಗ್ಗವಾಗಿವೆ. ಕೀರ್ತನೆಗಳು 22ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಆತನು ಯಾವ ರೀತಿಯ ಸಿಂಹಾಸನದಲ್ಲಿ ಕೂರ್ತಾನೆ ಎಂಬುದಾಗಿ. ಕೀರ್ತನೆಗಳು 22ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಡುತ್ತೆ, ನೀನು ಪರಿಶುದ್ಧನಾಗಿದ್ದಿ, ನೀನು ಇಸ್ರಾಯೇಲಿನ ಸ್ತೋತ್ರಗಳಲ್ಲಿ ವಾಸ ಮಾಡುವಾತನಾಗಿದ್ದಿ ಎಂಬುದಾಗಿ. ಇವತ್ತು ಸಭೆಯ ಸ್ತೋತ್ರಗಳು ಎಂಬುದಾಗಿ ಹೇಳಬಹುದು ನಾವು.
ಸೊ ಹೌ ಡು ವಿ ಮೇಕ್ ಅ ಥ್ರೋನ್ ಫಾರ್ ಗಾಡ್? ಬೈ ಅವರ್ ಪ್ರೇಸಸ್.
ಹಾಗಾದ್ರೆ ಹೇಗೆ ನಾವು ದೇವರಿಗೆ ಸಿಂಹಾಸನವನ್ನ ಏರ್ಪಡಿಸಬಹುದು, ಅಂದ್ರೆ ಸಿದ್ಧ ಮಾಡಬಹುದು, ಅಂದರೆ ನಾವು ಸ್ತೋತ್ರಗಳನ್ನ ಹೇಳುವ ಮುಖಾಂತರ.
ಪ್ರೇಸ್ ಫಾರ್ಮ್ಸ್ ದ ಥ್ರೋನ್ ಆನ್ ವಿಚ್ ಗಾಡ್ ಸಿಟ್ಸ್ ಆಸ್ ಅ ಕಿಂಗ್.
ಸ್ತೋತ್ರವು ಸಿಂಹಾಸನದ ಗುರುತಾಗಿದೆ, ಅದರ ಮೇಲೆಗಡನೆ ದೇವರು ಕುಳಿತುಕೊಳ್ಳುವಾತನಾಗಿದ್ದಾನೆ.
ದಟ್ಸ್ ವೈ ಹೆವನ್ ಇಸ್ ಅ ಪ್ಲೇಸ್ ಆಫ್ ಪರ್ಪೆಚುವಲ್ ಪ್ರೇಸ್, ಲೈಕ್ ವಿ ರೀಡ್ ಇನ್ ದ ಬುಕ್ ಆಫ್ ರೆವಲೇಷನ್.
ಅದಕ್ಕಾಗಿ ಪರಲೋಕದಲ್ಲಿ ಸತತವಾಗಿ ಸ್ತೋತ್ರಗಳು ಅಲ್ಲಿ ಇರುತ್ತವೆ, ಪ್ರಕಟಣೆ ಪುಸ್ತಕದಲ್ಲಿ ಅದು ನಮೂದಿಸಲ್ಪಟ್ಟಿದೆ.
ಏಂಜಲ್ಸ್ ಆರ್ ಕಾನ್ಸ್ಟೆಂಟ್ಲಿ ಪ್ರೇಸಿಂಗ್ ಗಾಡ್, ದಟ್ಸ್ ದ ಥ್ರೋನ್ ಆನ್ ವಿಚ್ ಗಾಡ್ ಸಿಟ್ಸ್.
ದೂತರು ಸತತವಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇರ್ತಾರೆ. ಆ ಸ್ತೋತ್ರವುಳ್ಳಂತ ಸಿಂಹಾಸನದ ಮೇಲೆ ದೇವರು ಕುಳಿತುಕೊಳ್ಳುವವನಾಗಿದ್ದಾನೆ.
ಅಂಡ್ ವೆನ್ ದ ಹೋಲಿ ಸ್ಪಿರಿಟ್ ಕಮ್ಸ್ ಇನ್ ಟು ಅವರ್ ಹಾರ್ಟ್ಸ್, ಹಿ ಬ್ರಿಂಗ್ಸ್ ಹೆವನ್ ಡೌನ್ ಇನ್ ಟು ಅವರ್ ಹಾರ್ಟ್ಸ್, ಅಂಡ್ ವಿ ಕ್ಯಾನ್ ಪ್ರಿಪೇರ್ ಅ ಥ್ರೋನ್ ಆಫ್ ಪ್ರೇಸ್ ಫಾರ್ ಅವರ್ ಗಾಡ್ ಟು ಬಿ ಎನ್ಥ್ರೋನ್ಡ್ ಅಪಾನ್ ಇನ್ ಅವರ್ ಹಾರ್ಟ್ಸ್, ಇನ್ ಅವರ್ ಹೋಮ್ಸ್ ಅಂಡ್ ಇನ್ ದ ಚರ್ಚ್.
ಪವಿತ್ರಾತ್ಮನು ನಮ್ಮ ಹೃದಯದೊಳಗೆ ಬರುವಾಗ ಆತನು ನಮ್ಮ ಹೃದಯದೊಳಗೆ ಪರಲೋಕವನ್ನ ತರುವವನಾಗಿರುತ್ತಾನೆ. ಆಗ ನಾವು ನಮ್ಮ ದೇವರಿಗೆ ಸ್ತೋತ್ರ ಸಿಂಹಾಸನವನ್ನ ಸಿದ್ಧಪಡಿಸಿ ಆತನನ್ನ ನಮ್ಮ ಹೃದಯದೊಳಗೆ ಸಿಂಹಾಸನಕ್ಕೆ ಏರಿಸಬಹುದು.
ಸೊ ವೆನ್ ವಿ ಪ್ರೇಸ್ ಗಾಡ್ ವಿ ಆರ್ ಆಕ್ಚುಲಿ ಸೇಯಿಂಗ್ ಗಾಡ್ ಯು ಆರ್ ಕಿಂಗ್.
ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಾಗ ಅದರ ಅರ್ಥ ನಿಜವಾಗಿಯೂ ದೇವರೇ ನೀನೇ ರಾಜನು ಎಂಬುದಾಗಿ ಹೇಳುವಂತದ್ದು.
ಅಂಡ್ ಹಿಯರ್ ಇಸ್ ಅ ಥ್ರೋನ್ ವಿ ಪ್ರಿಪೇರ್ ಫಾರ್ ಯು ಟು ಕಮ್ ಅಂಡ್ ಸಿಟ್ ಅಪಾನ್.
ಈ ಸಿಂಹಾಸನವನ್ನ ನಾವು ನಿಮಗಾಗಿ ಸಿದ್ಧ ಮಾಡಿದ್ದೇವೆ, ಅದರ ಮೇಲೆ ನೀನು ಬಂದು ಕೂತುಕೋ ಎಂಬುದಾಗಿ ಹೇಳುವವರಾಗ್ತವೆ.
ಡು ಯು ವಾಂಟ್ ಗಾಡ್ ಟು ಡ್ವೆಲ್ ಇನ್ ಯುವರ್ ಹಾರ್ಟ್? ವೆರಿ ಸಿಂಪಲ್, ಪ್ರಿಪೇರ್ ಅ ಥ್ರೋನ್ ಫಾರ್ ಹಿಮ್.
ದೇವರು ನಿಮ್ಮ ಹೃದಯದಲ್ಲಿ ಬಂದು ನೆಲೆಸಬೇಕು ಅಂತ ನೀವು ಇಚ್ಛೆ ಪಡ್ತೀರಾ? ಹಾಗಾದ್ರೆ ಆತನಿಗಾಗಿ ಸಿಂಹಾಸನವನ್ನ ಸಿದ್ಧಪಡಿಸಿರಿ.
ಯು ವಾಂಟ್ ಗಾಡ್ ಟು ಡ್ವೆಲ್ ಇನ್ ಯುವರ್ ಹೋಮ್? ಪ್ರಿಪೇರ್ ಅ ಥ್ರೋನ್ ಫಾರ್ ಹಿಮ್ ದೇರ್.
ದೇವರು ನಿಮ್ಮ ಮನೆಯಲ್ಲಿ ಬಂದು ನೆಲೆಸಬೇಕಾ? ಅಲ್ಲೂ ಕೂಡ ಆತನಿಗೆ ಸಿಂಹಾಸನವನ್ನ ಸಿದ್ಧಪಡಿಸ್ರಿ.
ಯು ವಾಂಟ್ ಗಾಡ್ ಟು ಡ್ವೆಲ್ ಇನ್ ಯುವರ್ ಚರ್ಚ್? ಪ್ರಿಪೇರ್ ಅ ಥ್ರೋನ್ ಫಾರ್ ಹಿಮ್ ದೇರ್. ವಾಟ್ ಇಸ್ ದ ಥ್ರೋನ್? ಅ ಥ್ರೋನ್ ಆಫ್ ಪ್ರೇಸಸ್.
ದೇವರು ನಿಮ್ಮ ಸಭೆಗಳಲ್ಲೂ ಸಹ ಬಂದು ನೆಲೆಸುವಾತನಾಗಿರ್ಬೇಕಾ? ಅಲ್ಲೂ ಕೂಡ ಆತನಿಗೆ ಸಿಂಹಾಸನವನ್ನ ಸಿದ್ಧಪಡಿಸ್ರಿ. ಆ ಸಿಂಹಾಸನ ಯಾವುದು? ಸ್ತೋತ್ರ ಹೇಳುವಂತದ್ದು.
ಇನ್ ಅದರ್ ವರ್ಡ್ಸ್, ಲೆಟ್ ಯುವರ್ ಲೈಫ್ ಬಿ ಫಿಲ್ಡ್ ವಿತ್ ಅ ಸ್ಪಿರಿಟ್ ಆಫ್ ಪ್ರೇಸ್. Not necessarily words. We can't always be praising God 24 hours of the day. We got work to do. We got to sleep. We got to do so many things. It's a spirit of praise. Let your home be filled with a spirit of praise.
ಮತ್ತೊಂದು ಪದದಲ್ಲಿ ನಿಮ್ಮ ಜೀವಿತವು ಸ್ತೋತ್ರದ ಆತ್ಮದಿಂದ ತುಂಬಿಸಲ್ಪಟ್ಟಿರಬೇಕು. ಮಾತಿನಿಂದ ಮಾತ್ರ ಸ್ತೋತ್ರ ಹೇಳಬೇಕು ಎಂದೇನಿಲ್ಲ. ನಾವು ದಿನದ 24 ಗಂಟೆ ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳಲು ಆಗುವುದಿಲ್ಲ. ನಾವು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ನಿದ್ದೆ ಮಾಡಬೇಕಾಗಿರುತ್ತೆ, ಇನ್ನೂ ಅನೇಕ ಸಂಗತಿಗಳನ್ನ ಮಾಡುವುದಿರುತ್ತೆ ದಿನದಲ್ಲಿ. ಹಾಗಾಗಿ ನಿಮ್ಮ ಮನೆಯು ಸ್ತೋತ್ರದ ಆತ್ಮದಿಂದ ತುಂಬಲ್ಪಟ್ಟಿರಬೇಕು.
In other words, totally eliminate all grumbling, all complaining, all murmuring from your life. Completely.
ಮತ್ತೊಂದು ಅರ್ಥದಲ್ಲಿ ನಿಮ್ಮ ಜೀವಿತದಿಂದ ಗುಣಗುಟ್ಟುವಿಕೆ, ಲೋಚಗುಟ್ಟುವಿಕೆ ಮತ್ತು ದೂರುವಿಕೆ ಇವುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದಾಗಿದೆ.
ಬಿಕಾಸ್ ದಟ್ ಡಿಸ್ಟ್ರಾಯ್ಸ್ ದ ಥ್ರೋನ್ ಆನ್ ವಿಚ್ ಗಾಡ್ ಇಸ್ ಸಪೋಸ್ ಟು ಸಿಟ್.
ದೇವರು ಕುಳಿತುಕೊಳ್ಳುವಂತಹ ಸಿಂಹಾಸನವನ್ನ ನೀವು ಆ ಸಂಗತಿಗಳನ್ನು ಮಾಡುವ ಮುಖಾಂತರ ನಾಶ ಮಾಡುವರಾಗ್ತೀರ.
ಆನ್ ದಿ ಅದರ್ ಹ್ಯಾಂಡ್ ವೆನ್ ಯು ಗ್ರಂಬಲ್ ಅಂಡ್ ಕಂಪ್ಲೇನ್ ಆರ್ ಗೆಟ್ ಆಂಗ್ರಿ ಅಂಡ್ ಲೂಸ್ ಯುವರ್ ಟೆಂಪರ್ ಅಂಡ್ ಗೆಟ್ ಇರಿಟೇಟೆಡ್ ಯು ಆರ್ ಆಕ್ಚುಲಿ ಪ್ರಿಪೇರಿಂಗ್ ಅ ಥ್ರೋನ್ ಫಾರ್ ಸೇಟನ್.
ಮತ್ತೊಂದು ಕಡೆ ನೀವು ದೂರುವಾಗ, ಗುಣಗುಟ್ಟುವಾಗ ಮತ್ತು ಕೋಪ ಮಾಡಿಕೊಳ್ಳುವಾಗ, ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುವಾಗ ನೀವು ನಿಜವಾಗಿಯೂ ಸೈತಾನನಿಗೆ ಸಿಂಹಾಸನವನ್ನು ಸಿದ್ಧ ಮಾಡುವವರಾಗಿರ್ತೀರಿ.
So we see two thrones that you can make in your life, in your home.
ನಿಮ್ಮ ಜೀವಿತದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಎರಡು ಸಿಂಹಾಸನಗಳನ್ನು ನೀವು ಸಿದ್ಧಪಡಿಸಬಹುದು.
One is a throne of praise, giving thanks to God always for all things in the name of Jesus Christ.
ಒಂದು ಸ್ತೋತ್ರ ಹೇಳುವಂತಹ ಸಿಂಹಾಸನ ಅಂದರೆ ನಮ್ಮ ಜೀವಿತದಲ್ಲಿ ಪ್ರತಿಯೊಂದಕ್ಕೂ ನಮ್ಮ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೃತಜ್ಞತೆ ಹೇಳುವಂತದ್ದು.
A throne on which God will sit, or a throne of complaining, murmuring, grumbling, dissatisfaction, discontentment, which you offer for the devil to come and sit.
ಅಥವಾ ದೂರು ಹೇಳುವಂತ, ಗುಣಗುಟ್ಟುವಂತ, ಲೋಚಗುಟ್ಟುವಂತ, ಅತೃಪ್ತತೆಯಿಂದ ಕೂಡಿರುವಂತ ಸಿಂಹಾಸನ, ಅದರ ಮೇಲೆ ಸೈತಾನನು ಬಂದು ಕೂಡುವಂತೆ ನೀವು ಆತನನ್ನ ಆಹ್ವಾನಿಸುವರಾಗಿರುತ್ತೀರಿ.
Whether it's in your life or in your home or in your church.
ನಿಮ್ಮ ಜೀವಿತ, ನಿಮ್ಮ ಮನೆ ಅಥವಾ ನಿಮ್ಮ ಸಭೆ ಎಲ್ಲೇ ಇದ್ರೂ ಕೂಡ.
And that's why the Bible says in Philippians 2 and verses 12 onwards, 12 to 14, it says there that when the Holy Spirit is working in our hearts, he seeks to eliminate all grumbling, disputing and murmuring from our lives completely.
ಫಿಲಿಪ್ಪಿ 2:12-14 ವಚನದವರೆಗೂ ಹೇಳೋದೇನೆಂದರೆ ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ಬಂದು ನೆಲೆಸುವಾಗ, ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ಕಾರ್ಯವನ್ನ ಮಾಡುವಾಗ ನಿಮ್ಮ ಜೀವಿತದಿಂದ ಎಲ್ಲಾ ದೂರುವಿಕೆ, ಗುಣಗುಟ್ಟುವಿಕೆ, ಲೋಚಗುಟ್ಟುವಿಕೆ ಮತ್ತು ವಾಗ್ವಾದವು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತದೆ.
ಬಿಕಾಸ್ ಹಿ ವಾಂಟ್ಸ್ ಟು ಪ್ರಿಪೇರ್ ಅ ಥ್ರೋನ್ ಇನ್ ಅವರ್ ಹಾರ್ಟ್ಸ್ ಫಾರ್ our heavenly father.
ಯಾಕೆಂದ್ರೆ ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ನಮ್ಮ ಪರಲೋಕದ ತಂದೆಗೆ ಸಿಂಹಾಸನವನ್ನ ಸಿದ್ಧ ಮಾಡುವಾತನಾಗಿದ್ದಾನೆ.
That's what the Holy Spirit has really come for.
ಅದಕ್ಕಾಗಿ ಪವಿತ್ರಾತ್ಮನು ಬಂದಿರುವಂತದ್ದು.
You know, we've lived all our lives with our own self sitting on the throne in our hearts. That means we listen to self. Whatever self wants, we do.
ನಾವು ಸ್ವಾರ್ಥದಿಂದ ಜೀವಿಸುವವರಾಗಿ, ಸ್ವಾರ್ಥವು ಸಿಂಹಾಸನದ ಮೇಲೆ ಕೂರುವಂತೆ ಮಾಡಿ ಅದರಿಂದ ಜೀವಿಸುವವರಾಗಿದ್ದೇವೆ. ಅದರರ್ಥ ಸ್ವಾರ್ಥದ ಮಾತು ಕೇಳುವಂತದ್ದು, ಅದು ಏನೇಳುತ್ತೋ ಅದನ್ನು ಮಾಡುವಂತದ್ದು.
Whatever he likes we do, we please ourselves, we live for ourselves, we want to enjoy ourselves, and then one day we say Jesus Christ comes into our heart, but what place do we give him in our heart?
ಅಂದರೆ ಸ್ವಾರ್ಥವು ಬಯಸುವಂತದ್ದನ್ನ ನೀವು ಮಾಡ್ತಾ ಇರ್ತೀರಿ, ನಿಮ್ಮನ್ನ ನೀವು ಮೆಚ್ಚಿಸಿಕೊಳ್ತೀರಿ, ನಿಮಗಾಗಿ ಜೀವಿಸ್ತಿರ್ತೀರಿ, ನಿಮ್ಮನ್ನು ನೀವು ಸಂತೋಷ ಪಡಿಸಿಕೊಳ್ತಿರ್ತೀರಿ. ಆದ್ರೆ ಒಂದು ದಿನ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದೊಳಗೆ ಬರಬೇಕು ಅಂತ ನೀವು ಆತನನ್ನು ಕೇಳಿಕೊಂಡಾಗ ನೀವು ಆತನಿಗೆ ಯಾವ ಸ್ಥಾನವನ್ನು ಕೊಡ್ತಿರಲ್ಲಿ?
He's not going to come in like a visitor or a guest, but many Christians treat him like that, you know.
ಯೇಸು ಕ್ರಿಸ್ತನು ನಿಮ್ಮನ್ನ ಅತಿಥಿಯಾಗಿ ಅಥವಾ ಸುಮ್ಮನೆ ಭೇಟಿ ಮಾಡಲು ಬಂದಿಲ್ಲ. ಅನೇಕ ಕ್ರೈಸ್ತರು ಯೇಸು ಸ್ವಾಮಿಯನ್ನ ಅತಿಥಿಯನ್ನಾಗಿಯೇ ನೋಡಿಕೊಳ್ಳುತ್ತಾರೆ.
How can you prepare a throne for Christ? For God in your heart.
ನಿಮ್ಮ ಹೃದಯದಲ್ಲಿ ದೇವರಿಗೆ ಮತ್ತು ಯೇಸು ಕ್ರಿಸ್ತನಿಗೆ ಸಿಂಹಾಸನವನ್ನ ಹೇಗೆ ಸಿದ್ಧಪಡಿಸ್ತೀರಾ?
This is how we do it. By praising him under all circumstances.
ಅಂದರೆ ಎಲ್ಲಾ ಪರಿಸ್ಥಿತಿಯ ಕೆಳಗೂ ನೀವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವ ಮುಖಾಂತರ.
And in the New Testament we can do that. You see, in the Old Testament they couldn't praise God all the time because
ಹೊಸ ಒಡಂಬಡಿಕೆಯಲ್ಲಿ ನಾವು ಈ ರೀತಿಯಾಗಿ ಎಲ್ಲಾ ಪರಿಸ್ಥಿತಿಗಳಲ್ಲಿ ಸ್ತೋತ್ರವನ್ನ ಸಲ್ಲಿಸಬಹುದು. ಹಳೆ ಒಡಂಬಡಿಕೆಯಲ್ಲಿ ಜನರು ಈ ರೀತಿಯಾಗಿ ಮಾಡಲಿಕ್ಕೆ ಆಗ್ತಿದ್ದಿಲ್ಲ.
ಫಸ್ಟ್ ಆಫ್ ಆಲ್ ದ ಹೋಲಿ ಸ್ಪಿರಿಟ್ ವಾಸ್ ನಾಟ್ ಡ್ವೆಲಿಂಗ್ ಇನ್ ಪೀಪಲ್ಸ್ ಹಾರ್ಟ್ಸ್ ಇನ್ ದೋಸ್ ಡೇಸ್ ಅಂಡ್ ದೇರ್ ವಾಸ್ ನೋ ಗ್ಯಾರಂಟಿ ದಟ್ ಗಾಡ್ ವುಡ್ ಮೇಕ್ ಎವ್ರಿಥಿಂಗ್ ವರ್ಕ್ ಟುಗೆದರ್ ಫಾರ್ ದೇರ್ ಗುಡ್.
ಮೊದಲನೇದಾಗಿ ಹಳೆ ಒಡಂಬಡಿಕೆಯ ಜನರ ಹೃದಯದಲ್ಲಿ ಪವಿತ್ರಾತ್ಮನು ನೆಲೆಸ್ತಿರಲಿಲ್ಲ. ಎರಡನೇ ಸಂಗತಿ ಏನಪ್ಪ ಅಂತಂದ್ರೆ, ಅವರಿಗೆ ದೇವರು ನಮ್ಮ ಒಳ್ಳೆಯದಕ್ಕಾಗಿ ಎಲ್ಲಾ ಸಂಗತಿಗಳನ್ನು ಮಾಡ್ತಾ ಇದ್ದಾನೆ ಎಂಬುವಂತ ಖಾತರಿ ಇರಲಿಲ್ಲ.
ಹೌ ಕುಡ್ ಯು ಪ್ರೇಸ್ ಗಾಡ್ ಫಾರ್ ಸಮಥಿಂಗ್ ವೆನ್ ಯು ಆರ್ ನಾಟ್ ಶೋರ್ ವೆದರ್ ಇಟ್ಸ್ ವರ್ಕಿಂಗ್ ಔಟ್ ಫಾರ್ ಯುವರ್ ಗುಡ್. ಬಟ್ ಟುಡೇ ಥಿಂಗ್ಸ್ ಆರ್ ಡಿಫರೆಂಟ್.
ಎಲ್ಲಾ ಸಂಗತಿಗಳು ನಿಮ್ಮ ಒಳ್ಳೆಯದಕ್ಕಾಗಿಯೇ ಸಂಭವಿಸುತ್ತಿವೆ ಎಂಬುದು ನಿಮಗೆ ಖಾತರಿ ಇಲ್ಲ ಅಥವಾ ನಿಶ್ಚಯ ಇಲ್ಲ ಅಂದ್ರೆ ಹೇಗೆ ನೀವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಿ? ಆದ್ರೆ ಇವತ್ತು ಪರಿಸ್ಥಿತಿ ತುಂಬಾ ವ್ಯತ್ಯಾಸವಾಗಿದೆ.
ಟುಡೇ ದ ಹೋಲಿ ಸ್ಪಿರಿಟ್ ಹ್ಯಾಸ್ ಕಮ್ ಟು ಡ್ವೆಲ್ ಇನ್ ಅವರ್ ಹಾರ್ಟ್ಸ್. ದಟ್ ಹೀಸ್ ಮೇಡ್ ದಟ್ ಇಸ್ ಪರ್ಮನೆಂಟ್ ಹೋಮ್. And there he prepares a throne for the Father.
ಪವಿತ್ರಾತ್ಮನು ನಿಮ್ಮ ಹೃದಯದೊಳಗೆ ಬಂದು ನೆಲೆಸುವಾಗ ನಿಮ್ಮ ಹೃದಯವನ್ನ ಶಾಶ್ವತ ಮನೆಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಅದರ ಮುಖಾಂತರ ತಂದೆಯಾದ ದೇವರಿಗೆ ಸಿಂಹಾಸನವನ್ನು ಸಿದ್ಧ ಮಾಡುತ್ತಾನೆ.
And he works in us to deliver us from our sinful nature.
ಪವಿತ್ರಾತ್ಮನು ನಮ್ಮೊಳಗೆ ಕಾರ್ಯ ಮಾಡುವಾಗ ನಾವು ಪಾಪ ಉಳ್ಳಂತ ಹವ್ಯಾಸದಿಂದ ಸ್ವಭಾವದಿಂದ ಬಿಡುಗಡೆ ಹೊಂದಬಹುದು.
And he works outside us. We are told in Romans 8:28 that God is working in all the circumstances of our life to make everything work for our good.
ಪವಿತ್ರಾತ್ಮನು ಒಳಗಡೆ ಮಾತ್ರ ಅಲ್ಲ ಹೊರಗಡೆನೂ ಮಾಡ್ತಾನೆ. ಯಾಕೆಂದ್ರೆ ದೇವರ ವಾಕ್ಯವು ಹೇಳೋ ಪ್ರಕಾರ ಎಲ್ಲಾ ಕಾರ್ಯಗಳು ನಮ್ಮ ಒಳ್ಳೆಯದಕ್ಕಾಗಿಯೇ ಸಂಭವಿಸುತ್ತವೆ.
Now if everything is working for your good outside you and inside you, is there any reason for you to have a complaint about anything? Certainly not.
ನಿಮ್ಮ ಒಳಗೆ ಮತ್ತು ಹೊರಗಡೆ ಎಲ್ಲಾ ಸಂಗತಿಗಳು ನಿಮ್ಮ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿ ಪ್ರಶ್ನೆ ಆಗಲಿ ದೂರುವಿಕೆ ಆಗಲಿ ಇರತ್ತಾ ಹಾಗಾದ್ರೆ ನಿಶ್ಚಯವಾಗಿ ಇಲ್ಲ.
Then why don't you give up all complaining and praise God? Here's the answer. Because you don't really believe.
ಹಾಗಿದ್ದಲ್ಲಿ ಯಾಕೆ ನೀವು ದೂರುವಿಕೆಗಳನ್ನ ಬಿಟ್ಟು ದೇವರಿಗೆ ಸ್ತೋತ್ರವನ್ನ ಮಾಡಬಾರದು? ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನೀವು ದೇವರಲ್ಲಿ ನಂಬಿಕೆಯನ್ನು ಇಡ್ತಾ ಇಲ್ಲ.
You don't really believe what God says in Romans 8:28 that he causes everything to work together for good.
ಯಾಕೆಂದರೆ ದೇವರು ಸತ್ಯವೇದದಲ್ಲಿನ ರೋಮ 8:28 ಹೇಳೋ ಪ್ರಕಾರ ಎಲ್ಲಾ ಕಾರ್ಯಗಳು ನಿಮಗೆ ಅನುಕೂಲ ಕರಕ್ಕಾಗಿ ಸಂಭವಿಸುತ್ತವೆ ಎಂಬುವಂತ ವಚನವನ್ನ ನೀವು ನಂಬೋದಿಲ್ಲ.
You see, it's only when we believe that word that God is almighty, God is sovereign.
ದೇವರು ಸರ್ವಶಕ್ತನು ಸಾರ್ವಭೌಮನು ಎಂಬುದಾಗಿ ನೀವು ನಿಜವಾಗಿ ನಂಬುವವರಾದಾಗ ದೇವರಿಗೆ ಸ್ತೋತ್ರವನ್ನ ಮಾಡ್ತೀರಿ.
Look at the stars sometimes and see how great God is. Do you think it's difficult for him to handle that small, puny situation that you're facing?
ಕೆಲವೊಮ್ಮೆ ನೀವು ನಕ್ಷತ್ರಗಳನ್ನು ನೋಡ್ರಿ, ಅದನ್ನು ನೋಡುವಾಗ ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ಗೊತ್ತಾಗುತ್ತೆ. ಅದೇ ರೀತಿ ದೇವರು ನಿಮ್ಮ ಜೀವಿತದಲ್ಲಿ ಎದುರಾಗುವಂತಹ ಸಣ್ಣ ಹಾಗೂ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ ಎಂಬುದಾಗಿ ನೀವು ನಂಬೋದಿಲ್ವಾ?
Maybe a difficult boss or a difficult landlord or some particular problem you're facing.
ಒಂದು ವೇಳೆ ಕಠಿಣ ಯಜಮಾನ ಇರಬಹುದು, ಕಠಿಣ ಭೂಮಾಲಿಕನಿರಬಹುದು, ಅಥವಾ ಯಾವುದೋ ಒಂದು ಸಮಸ್ಯೆಗಳನ್ನ ನೀವು ನಿಮ್ಮ ಜೀವಿತದಲ್ಲಿ ಇವತ್ತು ಎದುರಿಸುತ್ತಿರಬಹುದು.
Do you think that person or that circumstance is too difficult for God to handle?
ನೀವು ಅನ್ಕೊಳ್ತೀರಾ ಆ ಒಂದು ಕಠಿಣ ಯಜಮಾನನು ಅಥವಾ ಕಠಿಣ ಸಮಸ್ಯೆಗಳು ನೀವು ಎದುರಿಸುವಂತದ್ದು ದೇವರು ನಿರ್ವಹಿಸಲು ಕಷ್ಟ ಆಗುತ್ತೆ ಅಂತ?
Of course he can handle it. What is there that God can't handle?
ನಿಶ್ಚಯವಾಗಿ ದೇವರು ಆ ಸಮಸ್ಯೆಯನ್ನ ನಿರ್ವಹಿಸುತ್ತಾನೆ. ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವಿವೆ?
But he can't do that for you till you start praising him. Till you say, Lord, here is the proof of my faith, I praise you.
ನೀವು ದೇವರಿಗೆ ಸ್ತೋತ್ರ ಹೇಳಿ, ದೇವರೇ ಇದು ನಂಬಿಕೆಯ ಸೂಚನೆ ಆಗಿದೆ, ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಹೇಳೋವರೆಗೂ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನ ಮಾಡೋದಿಲ್ಲ.
I want to thank you, I want to exalt you, I want to acknowledge that you are on the throne of heaven. And I don't have any complaint about the way people are treating me, about my circumstances, or about anything in my life.
ಕರ್ತನೇ, ನಾನು ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ, ನಿನ್ನ ನಾಮವನ್ನ ಮೇಲಕ್ಕೆತ್ತಾನೆ, ನಾನು ಅರಿಕೆ ಮಾಡ್ತಾನೆ, ನೀವು ಪರಲೋಕದ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದೀರಿ, ನಾನು ಯಾರ ವಿಷಯವಾಗಿಯೂ ದೂರನ್ನ ಹೊಂದಿಲ್ಲ, ಯಾವುದೇ ಪರಿಸ್ಥಿತಿಗಳ ವಿರುದ್ಧವಾಗಿಯೂ ಸಹ ದೂರನ್ನ ಹೊಂದಿಲ್ಲ ನನ್ನ ಜೀವಿತದಲ್ಲಿ ಎಂದು ಹೇಳುವರಾಗಿರಬೇಕು.
ಐ ಬಿಲೀವ್ ದಟ್ ಯು ಆರ್ ಇನ್ ಟೋಟಲ್ ಕಂಟ್ರೋಲ್. ಇಸ್ ಇಟ್ ಎನಫ್ ಟು ಸೇ ದಟ್ ಇನ್ ವರ್ಡ್ಸ್? ನೋ.
ನೀನು ಸಂಪೂರ್ಣವಾದಂತಹ ಹಿಡಿತವನ್ನು ಹೊಂದಿದ್ದಿ, ಇದನ್ನ ನಂಬ್ತೀನಿ ಎಂಬುದಾಗಿ ಹೇಳಿದ್ರೆ ಮಾತ್ರ ಸಾಕಾಗತ್ತಾ? ಇಲ್ಲ.
ವಿ ಪ್ರೇಸ್ ಹಿಮ್. ಆಸ್ ವಿ ಪ್ರೇಸ್ ಹಿಮ್, ವಿ ಅಕ್ನಾಲೆಜ್ ದಟ್ ಗಾಡ್ ಇಸ್ ಇನ್ ಟೋಟಲ್ ಕಂಟ್ರೋಲ್. ದಟ್ಸ್ ಹೌ ವಿ ಆನರ್ ಹಿಮ್. ಅಂಡ್ ವೆನ್ ಯು ಡೂ ದಟ್, ಯು ವಿಲ್ ಡಿಸ್ಕವರ್ ಹೌ ಗಾಡ್ ಮೇಕ್ಸ್ away for you out of that situation too.
ದೇವರು ಸಂಪೂರ್ಣ ಹಿಡಿತವನ್ನ ನನ್ನ ಜೀವಿತದಲ್ಲಿ ಹೊಂದಿದ್ದಾನೆ ಎಂಬುದಾಗಿ ನೀವು ಅರಿಕೆ ಮಾಡಿ ಆತನಿಗೆ ಸ್ತೋತ್ರ ಮಾಡಬೇಕು. ಅದು ಆತನನ್ನ ಸನ್ಮಾನಿಸುವಂತದ್ದಾಗಿದೆ. ನೀವು ಅದನ್ನ ಮಾಡುವಾಗ ನಿಮಗೆ ಗೊತ್ತಾಗೋದೇನೆಂದ್ರೆ ಆ ಪರಿಸ್ಥಿತಿಗಳ ನಡುವೆಯೂ ಸಹ ದೇವರು ನಿಮಗೆ ಮಾರ್ಗಗಳನ್ನ ಏರ್ಪಡಿಸ್ತಾನೆ ಎಂಬುದಾಗಿ. ಆಮೆನ್.